तेजो वारी मृताम यथा विनिमयो यत्र त्रिसर्गो मृषा धाम्ना स्वेन सदा निरस्त कुहकं सत्यं परं धीमहि सृष्टिस्थित्यप्य एहारेति ऋषितमो बंध मोक्षाश्च यस्मात् अस्य श्री ब्रह्म रुद्र प्रभृति सुर नर द्वीश चत्रात्मकस्य विष्णोर्व्यस्ता समस्ताः सकल गुण निधिः सर्वदोष व्यपेतः पूर्णानन्दो अव्ययो यो गुरुरपि परमः चिन्तये तर्महान्तं ग्रहानिमित्तं सुखदुःखयोश्चेत् आत्मा यदि स्यात् अवेदार आयत् ईगागले आगीता आत्मा यदि स्यात् सुखदुःख हेतुः किमन्यतस्तत्र स्वभावः न चात्मनोऽन्यत् यदि तन्मृषा स्यात् कृते तकस्मै न सुखं न दुःखम् ಆತ್ಮೇತಿ ಮನಸೋಪಿ ಒಂದು ಮನಸ್ಸನ್ನು ತಿಳ್ಕೊಂಬೋಣ ಅಂತ ಕೇಳಿದರೆ ಮನಸ್ಸು ಸರಿಯಲ್ಲ. ಸುಖಾದಿ ಹೇತುತ್ವ ಅಭಿಮಾನ ಮಂತರೇನ ವಿಚಾರ ಅಸಹಮಿತ್ಯಾಹ ಆತ್ಮೇತಿ. ಮನಸ್ಸು ಕೂಡ ಅಭಿಮಾನ ಇದ್ದಾಗ ಎಫೆಕ್ಟ್ ಬೇರೆ, ಇಲ್ಲದೆ ಹೋದಾಗ ಎಫೆಕ್ಟ್ ಬೇರೆ. ಆದ್ದರಿಂದ ಅದು ಅಲ್ಟಿಮೇಟ್ ಅಲ್ಲ ಅಂಥೇಳಿ. ಯದಿ ಆತ್ಮ ಮನೋ ದುಃಖಾದಿ ಕಾರಣಂ ಸ್ಯಾದಿತಿ ಮತಂ ತತ್ರ ಪೃಚ್ಛಾಮಃ. ದುಃಖಾದಿ ಕಾರಣಂ ಭವನ್ ಮನಃ ಸ್ವತೋ ವಾ ಪರತೋ ವಾ ಇತಿ ನಾದ್ಯ ಇತ್ಯಾಹ ಕಿಮನ್ಯತೆ. ಸ್ವಭಾವಕ್ಷಣಾನ್ ಮನಸ ತತ್ರ ಸುಖ ಸ್ವಭಾವೇ ಆತ್ಮನಿ. ಅಲ್ಲಿ ಹೋಗಿ ಬರ್ಬೇಕು ಮತ್ತೆ ಅವರು ಸತ್ವಾದಿ ಗುಣ ತಿಳ್ಕೊಂಡು ಬಿಟ್ರೆ ಸಿಕ್ಕಿ ತಿನ್ನಬಾರ್ದು, ಸಿಕ್ಕಲ್ಲಿ ತಿನ್ಕೊಡೋದು, ಅವೆಲ್ಲ ಯಾತಕ್ಕೆ ಎಂತ ಅರ್ಥ ಆಗುತ್ತೆ? ಸಾತ್ವಿಕತ್ವ ಮೇಂಟೈನ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು? ಅದನ್ನು ಪ್ರತಿಷ್ಠೆಯ ಪ್ರಶ್ನೆ ಅಲ್ಲ, ಅದು ನಮ್ಮ ಇದ್ರ ಪ್ರಶ್ನೆ ಅದು, ಗೊತ್ತಾಯ್ತಾ? ನಮ್ಮ ಆರೋಗ್ಯ ಸಾಧನೆಯ ಪ್ರಶ್ನೆ. ಆದ್ದರಿಂದ ಎಲ್ಲೋ ಯಾರೋ ತಿಂತಾರೆ, ನಾವು ತಿನ್ನೋದಾಗಲಿ ಏನೋ ತಿಂತಾರೆ, ಅವ್ರು ಬರ್ತಾವೆಲ್ಲ ಮತ್ತೆ ಇಲ್ಲ. ನಮ್ಮ ಸತ್ವಗುಣ ವೃದ್ಧಿ ಮಾಡ್ಕೋಬೇಕು, ಆಗ ಮಹತ್ವ ಬರುತ್ತೆ. ವ್ರತೋಪಾಸ ಯಾತಕ್ಕೆ ಮಾಡಬೇಕು ಅಂದರೆ ವಿವಿಧ ಪದಾರ್ಥನೇ ತಿಂತಿದ್ದ ಸತ್ವಗುಣ ಜಾಸ್ತಿ ಆಗ್ತಾ ಬಂತು. ಆಮೇಲೆ ವ್ರತ ಉಪವಾಸ ಮಾಡಿದ್ರೆ ಇನ್ನೂ ಜಾಸ್ತಿ ಆಯಿತು ಮತ್ತೆ. ಯಾಕೆ? ಅಲ್ಲಿ ಸೆಲೆಕ್ಟ್ ಮಾಡಿದ್ದು ತಿಂತಾನೆ, ಕೆಲವರು ತಿನ್ನೋದೇ ಇಲ್ಲ. ಏಕಾದಶಿ ಮಾಡಿದಾಗ ಇನ್ನೂ ವಿಶೇಷ ಅಂಶ ಬಂತು. ಆಗ ಸಾಧನೆ ಭಾರಿ ಉಪಯೋಗ ಆಗುತ್ತೆ. ವೆಹಿಕಲ್ ಮೇಂಟ್ ಸರಿಯಾಗಿ ಮೇಂಟೈನ್ ಮಾಡಿದರೆ ಅದನ್ನು ಕಂಡೀಷನ್ ಸರಿಯಾಗಿದ್ರೆ ಏನಾಗುತ್ತೆ ಆಗ ಪ್ರಯಾಣ ಫಸ್ಟ್ ಕ್ಲಾಸ ಮಾಡೋದು. ಡಕೋಟ ಇದ್ರೆ ಏನಾಗ ಎಲ್ಲಿ ಸಿಕ್ಕಲ್ಲ ನಿಂತುಬಿಡುತ್ತೆ. ಒಬ್ಬ ಕಿಲೋಮೀಟ್ರಿಗೊಮ್ಮೆ ನಿಲ್ಲೋ ವೆಹಿಕಲ್ ತೊಗೊಂಡು ನಾವು ಬದರಿಗೆ ಹೋಗ್ತೀವಿ ಅಂತ ಕೇಳಿದ್ರೆ ಏನಾಗುತ್ತೆ? ಅಲ್ಲಿಗೆ ಇವನು ಇಲ್ಲೇ ಇರ್ತೀವಿ, ಬದರಿಗೆ ಹೋಗಲು ಸಾಧ್ಯನೇ ಇಲ್ಲ ಅಂತಾರೆ. ಯಾತಕ್ಕೆ ಹೋಗೋದು? ಎಂದಿನಿ ನೀ ಮತ್ತೆ ಹೋಗಿ ಏನು ಮಾಡ್ತೀಯ? ಏನು ಪ್ರಯೋಜನ ಇಲ್ಲ. ವೆಹಿಕಲ್ ಚೆನ್ನಾಗಿದ್ದಷ್ಟು ಜರ್ನಿ ಹೇಗೆ ಚೆನ್ನಾಗಿರುತ್ತೋ, ದೇಹ ಚೆನ್ನಾಗಿದ್ದಷ್ಟು ಕೂಡ ಸಾಧನೆ ಮಾಡೋದು ಚೆನ್ನಾಗಿರುತ್ತೆ. ಆದ್ದರಿಂದ ನಾವು ದೇಹನ ಯಾವಾಗಲೂ ಕೆಡಿಸ್ಕೊಳ್ಳೋಕೆ ಹೋಗಬಾರ್ದು. ಇವತ್ತಿನ ಟ್ರೆಂಡ್ ಏನಂದ್ರೆ ಕಲಿಯುಗದಲ್ಲಿ ಫಸ್ಟ್ ಕೆಡಿಸ್ಕೊಳ್ಳೋದೇ ದೇಹ. ಎಲ್ಲಿ ಸಿಕ್ಕರಲ್ಲಿ ತಿಂತಾನೆ, ಆದ್ದರಿಂದ ಸಿಕ್ಕಿದ್ದು ತಿಂತಾನೆ, ಸಿಕ್ಕಲ್ಲಿ ತಿಂತಾನೆ, ಸಿಕ್ಕಷ್ಟು ತಿಂತಾನೆ. ಏನೇ ಉಳಿಯುತ್ತೆ ಅವನಿಗೀಗ? ಸಾಧನೆ ಹೆಸರು ಕೂಡ ಇಲ್ಲ. ತುಂಬ ಸಾಧನೆ ಮಾಡಿ ಬಾಯಲ್ಲಿ ಹೇಳ್ತಾರೆ, ತುಂಬ ತಪ್ಪು. ಇದು ಸಿದ್ಧ ಇತ್ಯಾಹ ನಿಜ ಇತಿ. ಚೇತನಸ್ಯ ಸುಖ ಸ್ವಭಾವೋ ಮನಸ್ಸು ದುಃಖ ಸ್ವಭಾವೋ ನಿಜೋ ನಿತ್ಯ ಸದಾತನ ಇತ್ಯರ್ಥ. ಆದ್ದರಿಂದ ಮನಸ್ಸಿನಿಂದನೇ ಆಗುತ್ತೆ ಎಂಬುದು ಇಂಡಿಪೆಂಡೆಂಟ್ ಅಲ್ಲ. ಚೇತನನ ಗುಣ ಒಂದು ಕಡೆಗೆ, ಅವನ ಅಭಿಮಾನ ಇನ್ನೊಂದು ಕಡೆಗೆ. ಆದ್ದರಿಂದ ಬರೀ ಮನಸ್ಸಿನಿಂದ ಸುಖ ದುಃಖ ಆಗುತ್ತೆ ಅಂತ ತಿಳ್ಕೊಳ್ಳಾಗಿಲ್ಲ. ನಿಜ ಆತ್ಮೀಯ ನಿತ್ಯೆಯೋ ರೀತಿ ಯಾದವ ದ್ವಿತೀಯಂ ಪ್ರತ್ಯಾಹ ನೈಹೀತಿ. ಆತ್ಮನು ಅನ್ಯ ದುಃಖ ಕಾರಣಂ ನಹಿ ಅಹಂ ದುಃಖೀತಿ ದುಃಖಂ ದೃಶ್ಯತೆ ಯದಿ ತತ್ರ ಅಪಿ ತನ್ಮೃಷಾ ಸ್ಯಾತ್ ಶುಕ್ತಿರಜತವತ್. ಅನ್ಯಸ್ಯ ಆತ್ಮತ್ವ ಅನ್ಯಸ್ಯ ಅನ್ಯಾತ್ಮತ್ವಂ ನ ದೃಷ್ಟಚರಮಿತ್ಯಾಹ ನ ಸುಖಮಿತಿ. ಸುಖಂ ಸುಖರೂಪಂ ದುಃಖಂ ದುಃಖ ರೂಪಂ ನಭವತಿ, ದುಃಖ ರೂಪಂ ಸುಖ ಸ್ವರೂಪ ಸುಖ ರೂಪಂ ನಭವತಿ. ದುಃಖ ಸ್ವರೂಪದ್ದು ಸುಖ ಸ್ವರೂಪದ್ದಾಗಲ್ಲ, ಸುಖ ಸ್ವರೂಪದ್ದು ದುಃಖ ಸ್ವರೂಪದ್ದಾಗಲ್ಲ. ದೇರ್ಫೋರ್ ಸ್ವರೂಪ ಅದೇ ಬೇರೆ, ಮನಸ್ಸು ಬೇರೆ, ಅನಂತರ ಹೊರಗಿನ ವಸ್ತುಗಳು ಬೇರೆ. ಅಥೋ ಅಭಿಮಾನಂ ವಿನಾ ಅನ್ಯತ್ ನಿರೂಪಣಂ ಅಪ್ರಾಮಾಣಿಕಮಿತಿ ವಿದ್ವಾನ್ ಕಸ್ಮೈ ಕೃದ್ಧೇತ ಇತ್ಯನ್ವಯ. ಮನಸ್ಸಿನಲ್ಲಿ ಸುಖ ದುಃಖ ಆದರೂ ಕೂಡ ಅಭಿಮಾನ ಇದ್ದಾಗ ಸಂಬಂಧ, ಅಭಿಮಾನ ಇಲ್ಲದ ಹೋದ ಸಂಬಂಧ. ಆದ್ದರಿಂದ ಬರೀ ಮೈಂಡ್ ಅಂಬದು ಅಲ್ಟಿಮೇಟ್ ಅಲ್ಲ, ಅದಕ್ಕೆ ಏನೋ ಒಂದು ಬೇಕು ಅಂತ ಅರ್ಥ. ಯಾವುದಂತ ಕೊನೆಗೆ ಹುಡುಕೋತಾ ಹೋಗ್ಬೇಕೀಗ, ಗೊತ್ತಾ? ಟ್ರೈಲರ್ ಎಲಿಮಿನೇಟ್ ಮಾಡ್ತಾ ಹೋಗ್ಬೇಕೀಗ. ಯಾವುದರಿಂದ ದುಃಖ ಆಯ್ತು ನಮಗೀಗ, ಗೊತ್ತಾಯ್ತಾ? ಎಲ್ಲಿಂದ ಶುರುವಾಯ್ತು ಈಗ ನಮ್ಮ ಕಾನ್ಸೆಪ್ಟ್ ಏನಿತ್ತು ಫಸ್ಟ್? ಈಗ ಇನ್ನೊಬ್ಬರಿಂದ ದುಃಖ ಆಯಿತು ಅಂತ ಶುರು ಮಾಡಿದ್ದೀರೋ, ಇನ್ನೊಬ್ಬರಿಂದ ಸುಖ, ಇನ್ನೊಬ್ಬರಿಂದ ದುಃಖ ಅಂತ ಶುರು ಮಾಡಿದ್ವಿ. ಅವ್ರು ನೋಡ್ತಾ ಹೋದ್ರೆ ಏನಾಯ್ತಿದೋ, ಅಲ್ಲ ನಮ್ಮೊಳಗೆ ಇದೆ ಅಂತ ಗೊತ್ತಾಯ್ತು. ನಮ್ಮೊಳಗೆ ಎಲ್ಲಿಂದ ಶುರುವಾಯ್ತು? ಈಗ ಕಾಮಕ್ರೋಧ ಆದರೂ ಶುರುವಾಯಿತು. ಆದ್ದರಿಂದ ನಾವು ಅದರಲ್ಲಿ ಯೋಚನೆ ಮಾಡಿದ್ರೆ ಅರ್ಥ ಇಲ್ಲ ಅಂತ ತಿಳ್ಕೊಂಡು, ಅವ್ರು ದೇಹನ ದೇಹ ಅಲ್ಲ, ಮನಸ್ಸ ಮನಸ್ಸಲ್ಲ, ಇಂದ್ರಿಯಗಳ ಇಂದ್ರಿಯಗಳಲ್ಲ, ಎಲ್ಲಿದೆ ಹಾಗಿದ್ರೆ ಡಿಫೆಕ್ಟ್ ಅಂತ ಹುಡುಕ್ತಾ ಹೋಗ್ಬೇಕು. ಇವನು ಈ ಪಂಕ್ಚರ್ ಹಾಕೊಂಡು ನೀರಲ್ಲಿ ಮ್ಯಾಲೆ ನೋಡ್ತಾ ಹೋಗ್ತಾನೆ ಎಲ್ಲಿ ಹೋಲ್ ಬಿದ್ದಿದೆ ಅಂತೇಳಿ. ಆದರೆ ನಿಧಾನ ಒಳ್ಳೆ ಪಂಕ್ಚರ್ ಆಗಿದೆ, ಈಗ ಎಲ್ಲೇನು ಹುಡುಕ್ಬೇಕು. ಈಗ ಎಲ್ಲೆಲ್ಲ ಹಾಕ್ತಾ ಕೂತ್ಕೊಂಡ್ರೆ ಪ್ರಾಬ್ಲಮ್ ಹಾಗೆ ಉಳ್ಕೊಂಡಿರುತ್ತೆ. ಅದಕ್ಕೆ ಈಗ ಇದು ಅಲ್ಲ, ಜೀವಸ್ಯ ಸುಖ ರೂಪಸ್ಯ ನ ದುಃಖಂ ಕ್ವಚಿತ್ ಇಷ್ಯತೆ ಅಥೋ ಮನೋಭಿಮಾನೇನ ದುಃಖೀಭವತಿ ನಾಣ್ಯಥಾ. ತಾತ್ಪರ್ಯದ ವಾಕ್ಯ ಇದು, ವಾಕ್ಯ ಮಾತ್ರ ಮಾನಂ. ಜೀವ ಸುಖ ಸ್ವರೂಪನಾದ್ದರಿಂದ ಸ್ವರೂಪದಲ್ಲಿ ದುಃಖ ಇಲ್ಲ, ಆದರೆ ಮನಸ್ಸಿನ ಅಭಿಮಾನದಿಂದ ಹಾಗಾಗುತ್ತೆ. ದೃಷ್ಟಾಂತ ಕೊಟ್ಟಿದ್ದರು, ಸ್ಫಟಿಕಮಣಿಯಲ್ಲಿ ಕೆಂಪು ಬಣ್ಣ ಇಲ್ಲ, ಆದರೆ ದಾಸವಾಳ ಸಂಪರ್ಕದಿಂದ ಹೇಗಾಗುತ್ತೋ, ಬಿಕಾಸ್ ಆಫ್ ಅಭಿಮಾನ ಮನಸ್ಸು, ಅದರಿಂದ ಸುಖ ದುಃಖನೇ ಹೊರತು ಸ್ವರೂಪದಲ್ಲಿರೋ ಸುಖನೇ ಬೇರೆ, ಇದೇ ಬೇರೆ, ದುಃಖ ಜೀವನಿಗಿಲ್ಲ ಅಂತ ಹೇಳಿದ್ದ. ಇತಿ ವಾಕ್ಯ ಮಾತ್ರ ಮಾನಂ. ಯದ್ವಾ ಇದು ಮನಃ ಸುಖಾದಿ ಹೇತು ತರ್ಹಿ ತತ್ ಸ್ಯಾದಿತ್ಯುಕ್ತಂ ಹಿ ಮನೋಭಿಮಾನಿ ನಿಮಿತ್ತ ಮನೋಭಿಮಾನ ನಿಮಿತ್ತಂ ತದ್ ದುಃಖಂ ವಿನಾ ತತ್ರ ಸುಖ ಸ್ವಭಾವೇ ಆತ್ಮನಿ ಅನ್ಯತೋ ಮನಸೋ ದುಃಖಂ ಸ್ಯಾತ್ ಕಿಂ ಸ್ಯಾದೇವ ಕುತೋ ಅತ್ರ ನಿಜ ಇತಿ ಮನೋಧರ್ಮೋ ದುಃಖಮಾತ್ಮನೋ ನಿಜಸ್ವಭಾವೋ ನಹಿ ಕುತಃ ತದಾತ್ಮನೋ ಅನ್ಯದ್ಧಿ. ಮನಸ್ಸು ಆತ್ಮನಿಂದ ಬೇರೆ, ಅದಕ್ಕೂ ಮನಸ್ಸು ಸ್ಪೆಕ್ಸ್ ಇದ್ದಾಗಷ್ಟೇ, ಸ್ಪೆಕ್ಸಿಗೆ ಏನಿಲ್ಲ, ಅದಕ್ಕೆ ನಾಲೆಜ್ ಏನೂ ಇಲ್ಲೇ ಇಲ್ಲ. ನಾವು ಕಣ್ಣಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಯಾಕೆ ಕಾಣುತ್ತೋ ಆ ಕಾಣುತ್ತೆ ಅಷ್ಟೇ, ಕಣ್ಣಿನ ಸ್ಪಷ್ಟತೆ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಹೊರತು ಬರೀ ಇದು ಚೇಂಜ್ ಮಾಡಿದ ಮಾತ್ರಕ್ಕೆ ಅದು ಬದಲಾಗೋದಿಲ್ಲ. ಪ್ರತೀಯಮಾನಸ್ಯ ಕಾಗತಿ ರೀತ್ಯತ್ರ ಇದೆ ಜಪ ಕುಸುಮ ಸಾನ್ನಿಧ್ಯಾತ್, ಅದೇ ದೃಷ್ಟಾಂತ ಕೊಟ್ಟರು. ಶಂಖಸ್ಯ ಲೌಹಿತ್ಯಮೇವ ಮೃಷಾಸ್ಯ, ಬಿಳಿದಾದ ಶಂಖದ ಮುಂದೆ ಜಪ ಕುಸುಮ ಕೆಂಪು ದಾಸವಾಳದ ಹೂವು ಬಿಟ್ಟಾಗ ಅಲ್ಲಿ ಕಾಣತಕ್ಕಂಥ ಕೆಂಪು ಹೇಗೆ, ಶಂಖದ ಕೆಂಪಲ್ಲ ಅದು ದಾಸವಾಳದ ಹೂವಿನ ಕೆಂಪು. ಅದೇ ರೀತಿ ಅಭಿಮಾನ ಮನಸ್ಸು ಜೀವ, ಜೀವ ಸ್ವರೂಪತಃ ಆನಂದಮಯ ಸಾತ್ವಿಕ ಜೀವ. ಸೊ ಮನಸ್ಸು ಜಡ ಪದಾರ್ಥ ನಿರ್ಲಿಪ್ತ. ಮತ್ತೆ ಎಲ್ಲಿಂದ ಬಂತು ಅಂದರೆ ಜಪ ಕುಸುಮದ ಸ್ಥಾನದಲ್ಲಿ ಅಭಿಮಾನ ಇದೆ, ಅಭಿಮಾನ ಹೇಗಿರುತ್ತೋ ಹಾಗೆ ನಮಗೆ ಸುಖ ದುಃಖಗಳ ಪರಿಣಾಮ ಆಗುತ್ತೆ ಅಂತ ಹೇಳಿದೆ. ಅಥೋ ಅಥೋ ಅನ್ಯಸ್ಯ ಅನ್ಯತ್ವಂ ನ ಇತ್ಯ ಸುಖಮಿತಿ ಜೀವಸ್ಯ ಸುಖ ರೂಪಸ್ಯ ನ ದುಃಖಂ ಕ್ವಚಿದಿಷ್ಯತೆ ಇತ್ಯಾದೇಹೇ ಅಭಿಮಾನ ನಿಮಿತ್ತಂ ದುಃಖಂ ಮನೆಯವ ದರ್ಶಯತಿ ಅಂಗೀಕಾರ್ಯ. ಮನಸ್ಸಿನ ಕಾಂಟ್ಯಾಕ್ಟು ಅದಕ್ಕೆ ಅಭಿಮಾನದ ಕಾಂಟ್ಯಾಕ್ಟ್. ಗ್ರಹ ನಿಮಿತ್ತಂ ನೆಕ್ಸ್ಟ್ ಈಗ ಗ್ರಹ ನಿಮಿತ್ತಂ ಸುಖ ದುಃಖ ಯೋಶ್ಚೇತ್ ಕಿಮಾತ್ಮನೋಜಸ್ಯ ಜನಸ್ಯ ತೇ ವೈ ಗ್ರಹೈರ್ಗ್ರಹಸ್ಯವ ಭವಂತಿ ಪೀಡಾಃ ಕೃದ್ಧೇತ ಕಸ್ಮೈ ಪುರುಷಸ್ತತೋನ್ಯಃ. ಎಲ್ಲ ಇದು ಗ್ರಹಗತಿ ಇಲ್ಲದೆ ಒಂದು ಪೇಪರ್ ಯಾವುದು ಮಾರೋದೇ ಇಲ್ಲ ಯಾರು ಕೂಡ. ಗ್ರಹಗತಿ ಇರಲೇಬೇಕಾದ್ರಾಗೊಂದು ಎಲ್ಲ ಗ್ರಹನೇ ಅಲ್ಟಿಮೇಟ್ ಅಂತ ತಿಳ್ಕೊಂಡ್ಬಿಡ್ತಾರೆ. ತಪ್ಪದು, ಗ್ರಹ ಅಲ್ಟಿಮೇಟ್ ಅಲ್ಲ ಅಂತೇಳಿ ಹೇಳ್ತಾರೆ. ಯಾತಕ್ಕೆ ಇವತ್ತು ದೇಹಸ್ಯ ಅವನೇನು ಮಾಡಿದ ನೋಡಿದ, ಗ್ರಹಗತಿ ಪ್ರಕಾರ ನಂಬರ್ ಒನ್ ಅಂತ ತಿಳ್ಕೊಂಡ ಪರೀಕ್ಷೆ ದಿವಸ. ಗ್ರಹಗತಿ ಭಾಳ ಪರೀಕ್ಷೆ ಹೋಗಲಿಲ್ಲ, ಗ್ರಹಗತಿ ಭಾಳ ಚೆನ್ನಾಗಿ ಇಟ್ಕೊಂಡ್ಬಿಟ್ಟ ನಡಿ ಅಂತ ಹೇಳಿ ಒಳ್ಳೆ ಉತ್ತಮ ಯೋಗವಿದೆ ಅಂತ ಓದ್ದ, ಮನೇಲಿ ಕೂತ್ಕೊಂಡ್ಬಿಟ್ಟ. ಏನಾಯ್ತು ಅಲ್ಲಿಗೆ, ಎಷ್ಟು ಚೆನ್ನಾಗಿತ್ತು ಗ್ರಹಗತಿ ಅಂದರೆ, ಈ ಪ್ರಯತ್ನ ಮಾಡಿದ್ರೆ ಗ್ರಹಗತಿ ಇಲ್ಲೇ ಇಲ್ಲಿ ಗ್ರಹಗತಿ ಇದೆ. ಆಮೇಲೆ ಓದೋದೇ ಬಿಟ್ಬಿಟ್ಟ, ಯಾಕೆ ಗ್ರಹಗತಿ ಭಾರಿ ಚೆನ್ನಾಗಿದೆ ಅಂತೇಳಿ ಬರೀ ಪರೀಕ್ಷೆ ಕೂತ್ಕೊಂಡ ಹೋಗಿ ಮತ್ತೆ ಮುಗಿದು. ಮತ್ತೆ ಒಳ್ಳೆ ಮುಹೂರ್ತದಲ್ಲಿ ಇಟ್ಬಿಟ್ಟು, ಆಮೇಲೆ ಯಾಕೆ ಫೇರ್ ರಾಹ ಕಾಲದಲ್ಲಿ ತಲೆ ಫೇರ್ ಆಗಿಬಿಟ್ಟೆ ಅಂತ ಹೇಳಿದ್ರು. ಮತ್ತೆ ಬಿಡೋಬ್ರು ಯಾಕೆ ಬದ್ದೆ ಹಾಕಿದ್ರೆ ಕತೆ ಮುಗಿತು. ಅವ್ರು ಎಲ್ಲರೂ ಹಾಗಾಗಿದ್ರೆ ಸರಿ, ಒಬ್ಬನಿ ಮಾತ್ರ ಆಯ್ತು ಅಂದ್ರೆ ಇವನ್ ಡಿಫೆಕ್ಟೇ ಹೊರತು ಮಾಸಲ್ ಬಂದಿದ್ದಲ್ಲ ಅದು. ಜಜಸ್ಯ ಸ್ವತೋ ಜನ್ಮಾದಿರಹಿತಸ್ಯ ನಮಮೇತಿ, ಗ್ರಹಗಳ ಮೇಲೆ ಹಾಕಬೇಕು ಹೋಗಬೇಡಿ. ಅವುಗಳ ರೋಲ್ ಎಷ್ಟು ಅದಕ್ಕೆಲ್ಲ, ಸ್ವಲ್ಪ ಸ್ವಲ್ಪ ಇದೆ ಅಷ್ಟೇ. ನಿಮಗೆ ಅಕಸ್ಮಾತ್ ಏನಾದ್ರೂ ನಿಜ ಎಕ್ಸಾಮಲ್ಲಿ ಏನಾಯ್ತು ನಿಮಗೀಗ ರಾಹಕಾಲ ಇತ್ಯಾದಿ ಏನಾಯ್ತು, ನಿಮಗೆ ಆಚಾರ ಸರಿ ಇಲ್ಲ, ಅದು ಎಷ್ಟು ಎಫೆಕ್ಟ್ ಮಾಡ್ಬೋದು ನಿಮಗೆ, ಸ್ವಲ್ಪ ಅಷ್ಟೇ ಹೊರತು ಸ್ವರೂಪನೇ ಚೇಂಜ್ ಮಾಡೋಷ್ಟು ಎಫೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಜನಕ್ಕೆ ಅದು ಗೊತ್ತಾಗಿಬಿಟ್ರೆ ನಾವು ಎಲ್ಲಿ ಗಮನ ಕೊಡಬೇಕು ಅಂತ ಗೊತ್ತಾಗುತ್ತೆ. ದೇಹಸ್ಯ ದುಃಖಾದಿ ಹೇತುತ್ವ ಬಾಧಕಮಃ ಗ್ರಹ ಇತಿ ಗೃಹ್ಯಮಾನತ್ವಾ ಗ್ರಹ ದೇಹ ಆತ್ಮನೋ ದುಃಖಾದೇರ್ ನಿಮಿತ್ತಂ ಚೇತ್ ವಿವೇಕದಶಾಯ ವಸ್ತು. ಇದು ಎರಡರ್ಥ, ಗ್ರಹಗಳು ಅಂದರೆ ಗ್ರಹಗಳು ಅಂತ ಒಂದರ್ಥ. ನಮ್ಮ ದೇಹ ಹಿಡ್ಕೊಂಡಿದ್ದೇವಲ್ಲ ಅದಕ್ಕೆ ಗ್ರಹ ಅಂತ ಅದನ್ನು ಕರಿಬಹುದು. ದೇಹದಿಂದಾಗಿ ನಿಮ್ಮ ಸಾಧನೆ ಆಗಲಿಲ್ಲ ಅಂತ ಹೇಳೋದಾದರೂ ಕೂಡ ದೇಹ ಯಾತಕ್ಕೆ ಬಂತು ಒಂದು ಪ್ರಶ್ನೆ ಹಾಗೆ ಉಳ್ಕೊಳ್ಳುತ್ತೆ. ಮತ್ತೆ ಗೊತ್ತಾಯ್ತಾ, 10 ಜನ ಕೂತಿದ್ರು, ಒಬ್ಬನಿಗೆ ಗುಂಡೆಟ್ ಬಿತ್ತು, ಒಬ್ಬನಿಗೆ ಬೀಳಲಿಲ್ಲ. ಯಾಕೆಂದ್ರೆ ಸ್ವಲ್ಪ ಹಿಂದೆ ನಿಂತಿದ್ದೆ ಬೀಳಲಿಲ್ಲ ಅಂತ ಹೇಳಿದ. ಉಳಿದವ್ರೇನು ತಿಳ್ಕೊಂಡ್ಬಿಡ್ತಾರೆ ನೋಡಿದ್ರ, ಏನು ಕಾರಣ, ಹಿಂದೆ ನಿಂತಿದ್ದೆ ಕಾರಣ ಅಂತ ಹೇಳಿದ. ಅರ್ಥ ಆಯ್ತು? ಏನು ಹೇಳಬೇಕು ಅದಕ್ಕೆ? ಹಿಂದೆ ನಿಲ್ಲಕ್ಕೆ ಏನು ಕಾರಣ? ಅಲ್ಲಿ ಶುರುವಾಯ್ತು. ಈಗ ಹಿಂದೆ ಏನಿಲ್ಲ, ಬೇರೆ ಕಡೆ ಜಾಗ ಇದ್ದಿಲ್ಲಲ್ಲ ಅಲ್ಲಿ ಹೋದೆ ಅಂತ ಹೇಳಿದ. ಬೇಗ ಜಾಗ, ಇವರಿಗೆ ಜಾಗ ಇಲ್ಲದಾಗಲ್ಲ, ಅದಕ್ಕೆ ಏನು ಕಾರಣ ಗೊತ್ತಾಯ್ತಾ? ಕೊನೆಗೆ ಎಲ್ಲಿ ಎಂಡ್ ಆಗುತ್ತದ? ಏನೋ ಒಂದು ಪ್ರಾಬ್ಲಮ್ ಇದ್ದೇ ಇದೆ. ಆ ಪ್ರಾಬ್ಲಮ್ನಿಂದ ಏನಾಯ್ತದೆ? ಇವೆಲ್ಲ ಏನೋ ಕಾರಣಗಳಷ್ಟೇನೆ, ನಿಜವಾದ ನೆಪಗಳಷ್ಟೇ ಇವು. ನಿಜವಾದ ದೋಷ ಎಲ್ಲಿದೆ? ಅವನಲ್ಲೇ ಇದೆ. ಅದನ್ನು ಹುಡುಕಿದ್ರೆ ಅವಾಗ ಎಲ್ಲಿ ತಪ್ಪಿದೆ ತಿಳಿಯು. ಅಜಸ್ಯ ಸ್ವತೋ ಜನ್ಮಾದಿರಹಿತಸ್ಯ ನಮಮೇತಿ ವಿವೇಕಿನೋ ಜೀವಸ್ಯ ತೇ ದೇಹಾಹ ದುಃಖಾದೇರ್ ನಿಮಿತ್ತಂ ಸ್ಯುಹು ಕಿಂ. ಯಾರಿಗೆ, ಜೀವರಿಗೆ ಜನ್ಮಾದಿಗಳು ಸ್ವತಃ ಇಲ್ಲ, ಜೀವ ಅನಾದಿ ಅಂತ ತಿಳ್ಕೊಂಡಿರ್ತಾರೆ, ಅವನೇನಾಗೋದಿಲ್ಲ, ಇವಳು ಕಾಂಟ್ಯಾಕ್ಟ್ ಬರೋದು. ಅದಕ್ಕೆ ಹೊಡೆದ್ರೆ ಹೊಡಿ ನನಗೇನಾಗುತ್ತೆ ಅಂತ ಹೇಳಿದ್ನಲ್ಲ ತಾ, ಜಡ ಬರ್ತಾ ಆ ರೀತಿ ಅವ್ರಿಗೇನು ಅನಿಸೋದೇ ಇಲ್ಲ. ಅಥೋ ಗ್ರಹೈರ್ ದೇಹೈ ಪೀಡಾ ದೇಹ ನಿಮಿತ್ತ ಪೀಡಾ ಗ್ರಹಸ್ಯ ವಿಷಯಗ್ರಹಣ ರೂಪಸ್ಯ ಮನಸ್ಸೇವ ಭವಂತಿ. ದೇರ್ಫೋರ್ ಥ್ರೂ ಮೈಂಡ್ ಆಗುತ್ತೆ ಹೊರತು ಬರೀ ಮೈಂಡು ಅಲ್ಲ, ಥ್ರೂ ಮೈಂಡ್. ಮನೋಭಿಮಾನೇ ಸತ್ಯೇವತಿ ಶುರಿತ್ಯರ್ಥ ತಥೋ ದೇಹಾದನ್ಯ ಪುರುಷ ಪುರುಬ್ರಹ್ಮ ಸರತೀತಿ ಬ್ರಹ್ಮಜ್ಞಾನಿ ಕಸ್ಮೈ ಕೃದ್ಧೇತ ಇತ್ಯನ್ವಯ. ಇವೆಲ್ಲ ಚೆನ್ನಾಗಿ ತಿಳ್ಕೊಂಡ ಬ್ರಹ್ಮಜ್ಞಾನಿಗೆ ಯಾರ ಮೇಲೆ ಕೋಪ ಬರೋ ಚಾನ್ಸೇ ಇಲ್ಲ. ಅದಕ್ಕೆ ಶಮದವಾದಿ ಸಂಪತ್ತಿ ಅವನಿಗೆ ಬರಲಿಕ್ಕೆ ಸಾಧ್ಯ ಇದೆ. ಕರ್ಮಾಸ್ತು ಹೇತು ಸುಖ ದುಃಖ ಯೋರ್ವೈ ಕಿಮಾತ್ಮನಸ್ತದ್ಧಿ ಜಡೇ ಅಜಡತ್ವೇ ದೇಹೇ ಸ್ವವಿತ್ ಪುರುಷೋ ಯಂ ಸುಪರ್ಣ ಕೃದ್ಧೇತ ಕಸ್ಮೈ ನಹಿ ಕರ್ಮ ಮೂಲಂ. ಕರ್ಮಾಸ್ತು ಹೇತು ಸುಖ ದುಃಖ ಯೋರ್ವೈ. ಹಾಗಿದ್ರೆ ಕರ್ಮ ಕಾರಣ ಅಂತ ಹೇಳಿಬಿಡೋಣ ಅಂತ ಕೇಳಿದರೆ ಉತ್ತರ ಕಿಮಾತ್ಮನಸ್ತದ್ಧಿ ಜಡೇ ಅಜಡತ್ವೇ. ಸಿಂಪಲ್ ಅದು. ಕರ್ಮಕ್ಕೆ ಕಾರಣತ್ವ ಯಾತಕ್ಕೆ ಹೇಳಬಾರ್ದು ಅಂದರೆ ಆಚಾರ್ಯ ಏನು ಹೇಳಿದರು, ಅಚಿತ್ತನು ತದ್ಧೀಯತಃ ಜಡೇ ಅಜಡತ್ವೇ. ಜಡ ಜಡವಾದ ಕರ್ಮಕ್ಕೇನಿಲ್ಲ, ಆ ಬಾಧ ಶಕ್ತಿ ಇಲ್ಲ. ಎಲ್ಲ ಬಾಧಿಸ್ತೋದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಅಷ್ಟು ಓದಿಬಿಟ್ರೆ ಒಂದು ವಾಕ್ಯಕ್ಕೆ ಇಷ್ಟೆಲ್ಲ ವಿಶೇಷವಾದ ಅರ್ಥಗಳು. ಕಾಲೋಸ್ತು ಹೇತು ಸುಖ ದುಃಖ ದೇಹೇ ಸ್ವಚಿತ್ ಪುರುಷೋಯಂ ಸುಪರ್ಣ ಕೃದ್ಧೇ ತಕಸ್ಮೈ ನಹಿ ಕರ್ಮ ಮೂಲಂ. ಕರ್ಮ ತಾಪ ಸುಖ ದುಃಖ ಹೇತುರಸ್ತು ತಥಾಪಿ ಆತ್ಮನೋ ಜೀವಸ್ಯ ಅಜಡತ್ವೇ ಸತ್ಯತೋ ಸತಿ ಅಥೋ ಅನೇನ ಅನಿಷ್ಟಂ ಸ್ಯಾತ್ ಕಿಮಿತಿ ಶೇಷ ತರಿ ಕಸ್ಯ ಇದಮ್ಮತ್ರಾಹ ತದ್ಧೀತಿ. ಜಡ ಪದಾರ್ಥದಿಂದ ಆಗೋ ಸಂಭವ ಇಲ್ಲ, ಆದ್ದರಿಂದ ಅದು ಜೀವ ನೋಡಿದರೆ ಚೇತನ, ಕರ್ಮ ನೋಡಿದರೆ ಜಡ. ಜಡವಾದ ಕರ್ಮ ಎಂದೂ ಕೂಡ ಜೀವ ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಇಲ್ಲ. ತತ್ ದುಃಖಾಧಿಕಂ ಜಡೇ ಜಡಾತ್ಮಕೆ ಮನಸ್ಸಿಹಿ ಯಸ್ಮಾತ್ ತತಃ ಕಿಮತ್ರಾಹ ದೇಹೈ ದೇಹೇ ವರ್ತಮಾನೋ ಅಯಂ ಸ್ವಂ ಸ್ವಾತಂತ್ರ್ಯಂ ಪರಮಾತ್ಮಾನಂ ಸಸ್ಯ ಸ್ವರೂಪಂಚ ವೇತ್ತಿ ಇತಿ ಸ್ವವಿತ್ ಸುಪರ್ಣ. ಅದು ಜೀವ ಏನು ಮಾಡಬೇಕೀಗ, ಸ್ವವಿತ್ ಆಗಬೇಕು. ದೇಹೇ ಸ್ವವಿತ್, ಸ್ವ ಅಂದರೆ ಒಂದರ್ಥ ದೇವರು, ಇನ್ನೊಂದರ್ಥ ನಮ್ಮ ಸ್ವರೂಪ. ನಮ್ಮ ಸ್ವರೂಪ ಈ ಎಂಡಿಂದ, ಆ ಎಂಡಿಂದ ದೇವರು. ಅದೇ ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಚ ಪೃಥಕ್ ಶ್ರೇಷ್ಠ ದೈವಂಚೈವಾತ್ರ ಪಂಚಮಂ. ಭಗವದ್ಗೀತೆ ಹೇಳಿದ ಮಾತು. 5 ಫ್ಯಾಕ್ಟರ್ಸ್ ಇದೆ. ಆ 5 ಫ್ಯಾಕ್ಟರ್ಸಲ್ಲಿ ನಮ್ಮ ಸೈಡಿಂದ ಸ್ವರೂಪ, ಆ ಸೈಡಿಂದ ದೇವರ ಅನುಗ್ರಹ, ಉಳಿದೆಲ್ಲ ಸೆಕೆಂಡರಿ. ಕಾರಣ ಅಲ್ಲ ಅಂತಲ್ಲ, ಏನವು? ಇವತ್ತೇನಿದೆ, ಚಾಕುವಿನಿಂದ ಹೊಡೆದ ಸತ್ತು ಹೋಗಿಬಿಟ್ಟವರು. ಸಾಯ್ಲಕ್ಕೆ ಕಾರಣ ಚಾಕುನೇ, ಆದರೆ ಚಾಕು ತನ್ನಷ್ಟೇ ಬಂದು ಹೊಡಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಯಾವನೊಬ್ಬರು ಪ್ರಯೋಗ ಮಾಡಿರಬೇಕು. ಶಿಕ್ಷೆ ಯಾರಿಗೆ ಕೊಡಬೇಕೀಗ? ಚಾಕಿ ಕೊಡಾಗಿಲ್ಲ. ಜಡ ಪದಾರ್ಥಕ್ಕೆ ಸ್ವತಃ ಕರ್ತೃತ್ವ ಇಲ್ಲ, ಆದ್ದರಿಂದ ಇವರಿಗೆ ಕೊಡಬೇಕು ಶಿಕ್ಷೆ. ಇದು ಸಿಂಪಲ್ ಕೋರ್ಟ್ನಲ್ಲಿ ಬರಲ್ಲ ಅದು. ಅದೇ ರೀತಿಯಲ್ಲಿ ಕೋರ್ಟಲ್ಲಿ ಹೇಗೆ ಜಡ್ಜ್ ನ್ಯಾಯಾಧೀಶ ಕಾರಣ ಹುಡುಕ್ತಾನೋ, ನಾವು ಆ ಕಾರಣ ಹುಡುಕ್ಬೇಕು. ಕಾರಣ ಹುಡುಕಿದರೆ ಈ ಕಡೆ ನಾವು ನಮ್ಮ ಸ್ವರೂಪ, ಆ ಕಡೆ ದೇವರು, ಮಧ್ಯದ್ದೆಲ್ಲ ಸೆಕೆಂಡರಿ ಅಂತ ತಿಳ್ಕೊಂಡ್ರೆ ಅದು ಶಾಸ್ತ್ರ ಅರ್ಥ ಮಾಡೋ ರೀತಿ ಅದು. ತಥಾ ಇದು ಎಲ್ಲಿ ಅಪ್ಲೈ ಮಾಡಬೇಕಿದ್ದನ, ಪ್ರತಿಯೊಂದು ಆ್ಯಕ್ಟಿವಿಟಿಯಿಂದ ಇಷ್ಟು ಕೆಲಸ ಇರೋದು. ಪ್ರತಿಯೊಂದು ಆ್ಯಕ್ಟಿವಿಟಿ ಹಿಂದೆ 5 ಫ್ಯಾಕ್ಟರ್ಸ್ ವರ್ಕ್ ಮಾಡ್ತಾ ಇರುತ್ತೆ. ಹೇಳಲಿ, ಕೂಡಲಿ, ನೋಡಲಿ, ಮಾತಾಡಲಿ, ಪ್ರತಿ ಸ್ಟೇಜಲ್ಲೂ ಕೂಡ ಇದಾಗದೆ ಹೋದ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಸರಿ, ಪ್ರತಿ ಸ್ಟೇಜಲ್ಲಿ ಕರೆಂಟ್ ಬಂತು ಅಂದರೆ ಅಲ್ಲಿಂದ ಸಪ್ಲೈ ಬಂದಿರಬೇಕದು. ಸ್ವಲ್ಪ ಹಾಗೆ ಬರುತ್ತೆ ಅಂತ ಹೇಳಬಾರದು. ಮತ್ತೆ ಏನಾಗಬೇಕದು? ಎವ್ರಿ ಮೂಮೆಂಟ್ ಕಂಟಿನ್ಯೂಸ್ ಸಪ್ಲೈ ಆಗ್ತಾನೆ ಇರ್ತದೆ. ಲಾಂಗ್ ಪ್ರೊಸೆಸ್ ಅದು. ನಮಗೆ ಕಾಣೋದು ಇಷ್ಟೇ, ಸ್ವಿಚ್ ಹಾಕಿದ್ರೆ ಬಂತು ಹೋಯ್ತು ಇಷ್ಟೇ ಗೊತ್ತಾಗೋದು. ಆದರೆ ಆ ಕರೆಂಟೇ ಇಲ್ಲ, ಸ್ವಿಚ್ ಹಾಕಿದ್ರೆ ಅಷ್ಟೇ, ಗೋಲ್ಡನ್ ಸ್ವಿಚ್ ಹಾಕಿದ್ರು ಅಷ್ಟೇ. ಗೋಲ್ಡನ್ನು ಏನು ಬೇಕಾದರೂ ಕೂಡ ಕನೆಕ್ಷನ್ನೇ ಇಲ್ಲ, ಯಾವ ಸ್ವಿಚ್ ಹಾಕಿದ್ರೂ ಉಪಯೋಗ ಇಲ್ಲ. ಕನೆಕ್ಷನ್ ಇದ್ದರೆ ಸಿಂಪ್ಲೆಸ್ಟ್ ಇದ್ರೆ ಶಾಕ್ ಕೊಡೋ ಸತ್ತು ಹೋಗ್ತಾನೆ ಬೇಕಾದ್ರೆ. ಆದರೆ ದೇವರ ಅನುಗ್ರಹ ಬಂದಿತ್ತು ಅಂದರೆ ವಂಡರ್ಸ್ ಮಾಡ್ಬೋದು, ಇಲ್ಲದೆ ಹೋದರೆ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಯದಿ ದುಃಖಾದೇರ್ ಹೇತು ಕಾಲೋಸ್ತೀತಿ, ಕಾಲೋಸ್ತು ಹೇತು ಸುಖ ದುಃಖ ಯೋಶ್ಚೇತ್ ಕಿಮಾತ್ಮನಸ್ತತ್ರ ಸವಿತ್ ಅಂತ ಹೇಳಿದರು. ಸವಿತ್ ಅಂದರೆ ಏನಾಗ, ತನ್ನ ಸ್ವರೂಪ ದೇವರ ಸ್ವರೂಪ. ಸುಖಾತ್ಮಕ ಪುರುಷ ಕಸ್ಮೇ ಕೃದ್ಧೇತ ನಹೀತಿ, ಜಡಾತ್ಮಕ ಮನ ಆದ್ಯ ಅಭಿಮಾನೀನಿ ಅಭಿಮಾನ ನಿಮಿತ್ತ ದುಃಖಾಧಿಕಂ ಕರ್ಮಮೂಲಂ ನಹಿ ಅಸ್ಮಾತ್ ಕರ್ಮಣೋಪಿ ನ ಕುಪ್ಪೇತಾ ಯದ್ವಾ ಕರ್ಮಮೂಲ ಮನ ಆದೇಹೇ ಅಭಿಮಾನ ನಿಮಿತ್ತಂ ದುಃಖಾದಿ ಸ್ವತಃ ತಸ್ಯ ನಾಸ್ತೀತೀತಿ. ಅಲ್ಲಿಗೊಂದು ಘಟ್ಟ, ಯದಿ ದುಃಖಾದೇರ್ ಹೇತು ಕಾಲೋಸ್ತೀತಿ, ರಾಹ ಕಾಲ ಗುಡಿಕೆ ಕಾಲ ಇವೆಲ್ಲ ಯಾಕಾಗಬಾರ್ದು. ಗ್ರಹಗಳು ಅಂದರೆ ಸೂರ್ಯಾದಿಗಳು, ದೇಹ ಇಲ್ಲಿ ಕಾಲ ರಾಹು ಕಾಲ ಯಮಗಂಡ ಕಾಲ ಯಾಕಾಗಬಾರ್ದು. ಕಾಲೋಸ್ತು ಹೇತು ಸುಖ ದುಃಖ ಯೋಶ್ಚೇತ್ ಕಿಮಾತ್ಮನಸ್ತತ್ರ ತದಾತ್ಮನೋಸೌ ನಾಗ್ನೇರ್ ಹಿ ತಾಪೋ ನಹಿಮಸ್ಯ ತತ್ಸ್ಯಾತ್ ಕೃದ್ಧೇತ ಕಸ್ಮೈ ನ ಪರಸ್ಯ ಬೋದ್ಧು. ಅದು ಸರಿಯಾದ ಕಾರಣ ಅಲ್ಲ, ಜೊತೆ ಜಡತ್ವದ ಕಾರಣ ಇದ್ದೇ ಇದೆ. ಇನ್ನೂ ಅಡಿಷನಲ್ ಕಾರಣ ಹೇಳ್ತಾರೆ, ಮತಂ ಮನಂ ಹಿ ನಿತ್ಯ ಸುಖರೂಪಸ್ಯ ವಿವೇಕಿನ ಆತ್ಮನಃ ಕಿಮನಿಷ್ಟಂ ತದ್ಬಲಾದ ಆತ್ಮನೋ ದುಃಖಾದಿ ಲಕ್ಷಣ ಅನಿಷ್ಟಂ ಪ್ರಾಪ್ತಮತ್ರಾಹ ತತ್ರೇತಿ ತತ್ರ ತಥಾ ಸತಿ. ಈ ಪಾಂಡವರಿಗೆಲ್ಲಕ್ಕೆ ಗೊತ್ತಾಯ್ತಾ ಕಾಲ ಸರಿ ಇತ್ತು, ಕೌರವರಿಗೆಲ್ಲ ಕಾಲ ಸರಿ ಇಲ್ಲ ಅಂದರೆ ಇಬ್ಬರು ಯುದ್ಧ ಒಟ್ಟಿಗೆ ಶುರು ಮಾಡಿರ್ತಾರೆ, ಮತ್ತು ಇಬ್ಬರದ್ದು ಒಂದೇ ಕಾಲ. ಈಗ ಅರ್ಥ ಆಯ್ತಾ, ಈಗ ಮ್ಯಾಚಲ್ಲಿ ಹಾಗೆ ಇವ್ರು ಬ್ಯಾಟ್ಸ್ಮನ್ ಹೊಡೆದ್ರೆ ಬೋಲ್ ಮಾಡಿರ್ತಾನೆ ಅವನು, ಇಬ್ಬರು ಇಲ್ಲದ್ರೆ ಒಬ್ಬನ ಆಡಕ್ಕೆ ಬರೋದಿಲ್ಲ. ಸೊ ಇವ ಏನು ಕಾರಣ ಹೇಳಬಾರ್ದು, ಅವನೀಗ ಕಾಲ ಸರಿ ಇಲ್ಲ ಅಂತ ಹೇಳಬಾರ್ದು. ಬ್ಯಾಟ್ಸ್ಮನ್ನಿಗೆ ಕಾಲ ಸರಿ ಇಲ್ಲ ಔಟ್ ಆದ ಅಂದರೆ ಬೌಲರ್ ಕಾಲ ಸರಿ ಇಲ್ಲ ರನ್ ಕೊಟ್ಟ ಅಂತಾಗುತ್ತೆ ಅಷ್ಟೇ. ಇದು ಯಾತಕ್ಕೆ ಕೊಟ್ಟಾದ ಕಾಲ ಸರಿ ಇತ್ತು ಎಲ್ಲ ಬಂದೋದಕ್ಕೆ ಡಬಡಬ ಇದ್ದು ಅಂತ ಹೇಳಿದರೆ ತಪ್ಪದು. ಆಗಿದ್ರೆ ಯಾರು ಕಾಲಕ್ಕೆ ಪ್ರೈಸ್ ಕೊಡ್ತಾರೆ, ಕೊಡ್ಬೇಕು ಯಾರಿಗೆ ಕೊಡ್ತಾರೆ, ಅವನಿಗೆ ಕೊಡ್ತಾರೆ, ಇವನಿಗೆ ಕೊಡೋದಿಲ್ಲ, ಕಾಲಕ್ಕೆ ಕೊಡೋದಿಲ್ಲ. ಇಷ್ಟಾದರೂ ಕೂಡ ಕಾಲದ ಮೇಲೆ ನಂಬಿಕೆ ಇಟ್ಟು ಬಿಡೋದಿಲ್ಲ, ಒಂದು ಸ್ವಲ್ಪ ಇಡಬಹುದು, ತುಂಬ ಇಡಬಾರ್ದು. ಯದಿ ದುಃಖಾದೇರ್ ಹೇತು ಕಾಲೋಸ್ತೀತಿ ಮತಂ ಹಿ ನಿತ್ಯ ಸ್ವರೂಪಶ್ಚ ವಿವೇಕಿನ ಆತ್ಮನಃ ಆತ್ಮನೋ ನಿತ್ಯತ್ವೇನ ಕಾಲ ಅನಧೀನತ್ವಾ ದೇಹಶ್ಚ ತದ್ದರ್ಶನಾಚ್ಚ ತಚ್ಚ ನಯುಕ್ತಂ ದೇಹಶ್ಚ ಜಡತ್ವಾ. ಆತ್ಮ ನಿತ್ಯ, ಇನ್ನೊಂದು ಸಾರಸ್ಯ ಇದೆ, ಆ ನಿತ್ಯವಾದ ಆತ್ಮಕ್ಕೆ ಅನಿತ್ಯವಾದ ಕಾಲಾದ ಏನು ಮಾಡಕ್ಕೆ ಬರೋದಿಲ್ಲ. ಇನ್ನೊಂದು ಪಾಯಿಂಟ್, ನಿತ್ಯವಾದ ಪದಾರ್ಥನ ಅಲುಗಾಡಿಸ ಶಕ್ತಿ ಉಕ್ಕಿಲ್ಲ. ಅರ್ಥ ಆಯ್ತಾ? ತತ್ ಸೌದಾಹರಣ ಮಹಾನ್ ಅಗ್ನೇರಿ ಲುಪ್ತೋಪಮೇ ತತ್ ಯಥ ಅಗ್ನೇಹೇ ತಾಪ ನಿಮಿತ್ತಂ ದುಃಖಂ ಯಥಾಚ ಹಿಮಸ್ಯ ತತ್ ಹಿಮ ನಿಮಿತ್ತಂ ದುಃಖಂ ನ ಜಡತ್ವಾ. ತರ್ಹಿ ಯಥ ಅಗ್ನೇಹೇ ತಾಪ ನಿಮಿತ್ತಂ ದುಃಖಂ ಯಥಾ ಹಿ ಯಥಾಚ ಹಿಮಸ್ಯ ತದ್ ಹಿಮ ನಿಮಿತ್ತಂ ದುಃಖಂ ನಾ ಜಡತ್ವಾ. ಅಗ್ನೇಯ ತಾಪದಿಂದ ದುಃಖವಾಗೋದು ಹಿಮಕ್ಕೆ ಹೊರತು ಅದಕ್ಕೆ ಬೇರೆ ಅಲ್ಲ. ಆದರೆ ಹಿಮಕ್ಕೆ ಹಿಮದ ದುಃಖ ಅದಕ್ಕಿಲ್ಲ, ಹಿಮಕ್ಕೆ ಹಿಮದ ದುಃಖ ಇಲ್ಲ, ಅಗ್ನಿ ದುಃಖ ಇದೆ ಹೊರತು, ಅಗ್ನಿಯಿಂದ ತಾಪ ಆಗುತ್ತೆ ಹೊರತು ಹಿಮ ಹಿಮವಾಗಿರೋದ್ರಿಂದ ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ಅದರ ಸ್ವರೂಪ ಅದು. ಹರೇಸ್ತ ತದ್ ದುಃಖಂ ಏವಂ ದೇಹಶ್ಚಾಪಿ ಕಾಲಾದಿ ಸಂಬಂಧೆ ವಿದ್ಯಮಾನೇಪಿ ನ ದುಃಖಂ ಯುಕ್ತಂ. ಅದೇ ರೀತಿಯೇ ಬರೀ ದೇಹಕ್ಕೆ ದುಃಖದ ಹೆಸರು ಹೇಳಬಾರ್ದು, ಬರೀ ದೇಹಕ್ಕೆ ದುಃಖ ಹೇಳೋದಾಗಿದ್ದರೆ ಕೊನೆ ದೇಹನ ದಹನ ಮಾಡ್ತಾರೆ, ದುಃಖ ಆಗುತ್ತಾಗ ಇಲ್ಲ. ಯಾಕೆ ಬರೀ ದೇಹಕ್ಕೆ ದುಃಖ ಆಗೋದಾಗಿದ್ದರೆ ದಹನ ಮಾಡೋದ್ರೂ ದುಃಖ ಆಗಬೇಕಾಗಿತ್ತು. ಸೊ ಬರೀ ಜಡ ಪದಾರ್ಥಕ್ಕೆ ದುಃಖನೂ ಇಲ್ಲ ಸುಖನೂ ಇಲ್ಲ, ಆದ್ದರಿಂದ ಕಾರಣ ಕೊಡಬಾರ್ದು. ನಾನು ತರ್ಹಿ ತದಂತರ್ವರ್ತಿನೋ ಹರೇಸ್ತ ದುಃಖಂ ಶಾದತ್ರ ಹಣ ಪರಸ್ಯ. ಹಾಗಿದ್ದರೆ ಅಂತರ್ಯಾಮಿ ಪರಮಾತ್ಮನಿಗಾಗುತ್ತೋ ಅಂತ ಕೇಳಿದರೆ, ನಿತ್ಯನಾದ ಜೀವನಿಗೆ ಆಗೋದಿಲ್ಲ ಅಂದರೆ ಸ್ವತಂತ್ರನಾದ ಪರಮಾತ್ಮನಿಗಾಗುತ್ತಾ? ಅದು ಸಾಧ್ಯ ಇಲ್ಲ. ಪರಸ್ಯ ಪ್ರಕೃತಿ ವಿಲಕ್ಷಣಸ್ಯ ಬೋಧುಃ ಸರ್ವಜ್ಞಸ್ಯ ಹರೇಹೇ ತದ್ದುಃಖಂ ನ ಯುಜ್ಯತೆ. ಪ್ರಕೃತಿ ವಿಲಕ್ಷಣ ಪರಮಾತ್ಮ, ಪರ ಪರ ಅಂದರೆ ಡಿಫರೆಂಟ್, ಎರಡನೇದಾಗಿ ಸರ್ವಜ್ಞ, ಅವನಿಗೆ ದುಃಖ ಇಲ್ಲ. ತಸ್ಮಾತ್ ಜೀವಸ್ಯ ಮನೋಭಿಮಾನ ಮಾತ್ರಂ ದುಃಖ ಕಾರಣಂ ಮತಃ ಕಸ್ಮೈ ಕೃದ್ಧೇತ ಇತಿ. ತಸ್ಮಾತ್ ಜೀವಸ್ಯ, ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ತಾನೆ, ರಿಸಲ್ಟ್ ಕೊಡ್ತಾನೆ, ಯಾರು 100 ಮಾರ್ಕ್ಸ್ ಬಂದಿದೆ ಕೊಡ್ತಾನೆ, ಗುಡ್ ಅಂತ ಹೇಳ್ತಾನೆ. ಸೊನ್ನೆ ಬಂದಿರುತ್ತೆ ಕೊಡ್ತಾನೆ, ಅವನು ಸೊನ್ನೆ ಬಂದರೂ ಇವನಿಗೆ ಲಾಸ್ ಇಲ್ಲ, 100 ಬಂದರೂ ಏನಿಲ್ಲ. ಲೆಕ್ಕ ಕೊಡಬೇಕಾದ್ರೆ ಅವನಿಗೆ ದುಡ್ಡು ಯಾವ ರೀತಿ ಕೊಡ್ತಾರೆ, ಒಂದು ಪೇಪರ್ಗೆ ಇಷ್ಟು ಅಂತಲೇ ಹೊರತು ಪಾಸ್ ಆದ ಪೇಪರ್ಗೆ ಇಷ್ಟು, ಫೇಲ್ ಆದ ಪೇಪರ್ಗೆ ಇಷ್ಟು ಅಂತ ಕೊಡೋದಿಲ್ಲ. ಗೊತ್ತಾಯ್ತಾ? ಒಂದು ಖಾಲಿ ಪೇಪರ್ ಕೊಟ್ಟಿರ್ತಾನೆ, ಅದನ್ನ ವ್ಯಾಲ್ಯೂ ಮಾಡಿ ಹಾಕಿದ್ರು ಎಷ್ಟು ದುಡ್ಡು ಬರುತ್ತೆ ಅವ್ರಿಗೀಗ? ಫುಲ್ ಬರುತ್ತೆ. ಯಾಕೆ? ಅವನಿಗೆ ಇದು ಕೊಡೋದಕ್ಕಲ್ಲ, ಅಷ್ಟೇ ಕೊಡೋದು. ಆ ಅರ್ಥ ತಿಳ್ಕೊಂಡಾಗ ಇವನಿಗೆ ದುಃಖ ಇದೆ, ಮಾರ್ಕ್ ಕಡಿಮೆ ತೊಗೊಂಡಿದ್ದಕ್ಕೆ ವ್ಯಾಲ್ಯೂ ಅರಿಯೋ ದುಃಖ ಇಲ್ಲ. ಅದೇ ರೀತಿ ಫಲ ಕೊಡೋ ಪರಮಾತ್ಮನೇ ದುಃಖ ಇಲ್ಲ, ಅನುಭವಿಸೋ ನಮಗೆ ದುಃಖನೇ ಹೊರತು ದೇವ್ರಿಗೆ ದುಃಖ ಇದೆ ಅಂದರೆ ದೇವ್ರಿಗೆ ದುಃಖ ಇಲ್ಲ. ಅವ್ನು ಹೊಡಿತಾ ಇರ್ತಾನೆ ಜೋರಾಗಿ, ಖುಷಿನ ಹೊಡಿತಾ ಇರ್ತಾನೆ, ಅವರು ಓಡಾಡ್ತಿರ್ತಾನು. ಹೊಡೆಯೋ ಕೆಲಸ ಮಾಡೋನಿಗೆ ದುಃಖ ಇಲ್ಲ, ಹೊಡಿಸ್ಕೊಳ್ಳೋನಿಗೆ ದುಃಖ ಇದೆ. ಕರ್ಮಫಲ ಕೊಡೋ ದೇವರಿಗೆ ದುಃಖ ಇಲ್ಲ, ಕರ್ಮಫಲ ಅನುಭವಿಸೋ ಜೀವನಿಗೆ ದುಃಖ ಇದೆ. ಆ ದುಃಖಕ್ಕೆ ಕಾರಣ ಕೂಡ ಯಥಾ ಪ್ರಕಾರ ಎಲಿಮಿನೇಟ್ ಮಾಡ್ತಾ ಹೋದರೆ ಅಭಿಮಾನವೇ ಕಾರಣ. ಮತ್ತು ಎಲ್ಲದಕ್ಕೂ ಮೂಲ ಕಾರಣ ಯಾವುದು ಅಂದರೆ ಅಭಿಮಾನ. ಅದನ್ನ ಬಿಡು ಅಂತ ಹೇಳೋದೇ ಶಾಸ್ತ್ರದ ವೈಶಿಷ್ಟ್ಯ. ಅದನ್ನ ಬಿಡು, ಹೇಗೆ ಬಿಡಬೇಕು, ಹೇಗೆ ಬಿಡಬೇಕು ಎರಡು ಹೇಳುತ್ತೆ. ಅಂದರೆ ಕಾಸು ಹೇಳುತ್ತೆ, ದುಃಖದ ಕಾರಣ ಏನೋ ಬಂದರೆ ಶಾಸ್ತ್ರ ಹೇಳುತ್ತೆ, ಆ ಪರಿಹಾರನೂ ಶಾಸ್ತ್ರ ಹೇಳುತ್ತೆ. ಅದು ಇಂಪಾರ್ಟೆಂಟ್. ಈ ಡಾಕ್ಟ್ರ್ ಎರಡು ಕೆಲಸ ಮಾಡ್ತಾನೆ, ರೋಗ ಯಾವುದೋ ಡಯಾಗ್ನೋಸ್ ಮಾಡ್ತಾನೆ, ಔಷಧಿ ಯಾವುದಂತ ವಾಸಿ ಮಾಡ್ತಾನೆ. ಎರಡರಲ್ಲಿ ಒಂದು ಮಾಡದೆ ಹೋದರೆ ಏನಲ್ಲ, ಡಯಾಗ್ನೋಸೇ ಮಾಡಿದ್ರೆ ಔಷಧಿ ಕೊಡೋ ಪ್ರಶ್ನೆಯೇ ಬರಲಿಲ್ಲ. ಬರೀ ಡಯಾಗ್ನೋಸ್ ಮಾಡಿದರೆ ಟೆಸ್ಟ್ ಮಾಡ್ದ 5-6 ದಿವಸ ಮಾಡ್ದ, ಬಟ್ ಡಿಕ್ಲೇರ್ ಮಾಡ್ದ ಹೊಟ್ಟೆ ನೋವು ಅಂತ ಬಂದಿದ್ದಲ್ಲ, ಕರೆಕ್ಟ್ ಹೊಟ್ಟೆ ನೋವು ಇದೆ ಅಂತ ಹೇಳಿದ. ಅವ್ರು ಇದ್ದಕ್ಕೆ ಬಂದಿರೋದು, ಇವನೇನು ದೊಡ್ಡ ಟೆಸ್ಟ್ ಮಾಡಿ ಹೇಳೋದನ್ನ, ಟೆಸ್ಟ್ ಏನು ಕನ್ಫರ್ಮ್ ಮಾಡಬೇಕು, ನೇಚರ್ ಆಫ್ ಅಂತ ಅರ್ಥ ಮಾಡಿಕೊಂಡು ಪ್ರಾಪರ್ ರೆಮಿಡಿ ಕೊಡಬೇಕೇ ಹೊರತು ಅದು ಬರ್ತಾನೆ ಇದ್ದೇನೆ. ಫಸ್ಟ್ ಅವ್ರು ಇದನ್ನು ಹೇಳೋದಕ್ಕೆ ಡಾಕ್ಟ್ರ್ ಬೇಕಾಗಿಲ್ಲ, ಬಟ್ ಯಾವ ಟೈಪ್ ಹೊಟ್ಟೆ ನೋವು ಅದು ಬೇಕು ಅವ್ರಿಗೆ. ಹೊಟ್ಟೆ ನೋವಿನ ರೀತಿ ಗುರುತಿಸಬೇಕು, ಮತ್ತದು ಪರಿಹಾರ ಹೇಳಬೇಕು. ಸೊ ದೇವರು ಏನು ಮಾಡ್ತಾನೆ, ಶಾಸ್ತ್ರ ಏನು ಮಾಡುತ್ತೆ, ನಮ್ಮ ಸಂಸಾರ ದುಃಖಕ್ಕೆ ಕಾರಣ ಹೇಳ್ತಾರೆ, ಪರಿಹಾರವನ್ನು ಹೇಳ್ತಾರೆ. ಬರೀ ಕಾರಣ ಹೇಳಿದ್ರೆ ಏನಾಗುತ್ತೆ, ನಮಗೆ ಪೂರ್ತಿ ಆಗ್ತಿರಲಿಲ್ಲ. ಅದಕ್ಕೆ ಶಾಸ್ತ್ರ ಯಾವುದಕ್ಕೆ ಓದಬೇಕು ಅಂದರೆ ಇದಕ್ಕೋಸ್ಕರ. ಅಂತ ಏನು ಹೇಳ್ತಾರೆ, ಬರೀ ವೈರಾಗ್ಯ ಅದು ಗೋಳು ಗೋಳು ಅಂತ ಹೇಳ್ತಾನೆ ಇರ್ತಾರೆ ಇವರು. ಗೊತ್ತಾಯ್ತಾ? ಏನು ಮಹಾಶಾಸ್ತ್ರ ಅಂತ ಹೇಳ್ತಾರೆ ಶಾಸ್ತ್ರ ಅಂಬೋದು, ಯಾತಕ್ಕೆ ಉಪಾಧೇಯ, ಬಿಕಾಸ್ ಅದೇನು ಮಾಡುತ್ತದ, ಸೊಲ್ಯೂಷನ್ ಕೊಡೋದ್ರಿಂದ, ಪ್ರಾಪರ್ ಸೊಲ್ಯೂಷನ್ ಕೊಡೋದ್ರಿಂದ ಶಾಸ್ತ್ರ ಓದಬೇಕು. ಶಾಸ್ತ್ರ ಓದದೇ ಇದ್ದವರಿಗೆ ಅದು ಮಿಸ್ ಆಗ್ತದೆ. ತಸ್ಮಾತ್ ಜೀವಸ್ಯ ಮನೋಭಿಮಾನ ಮಾತ್ರಂ ದುಃಖ ಕಾರಣ ಮತಃ ಕಸ್ಮೈ ಕೃದ್ಧೇತ. ಇವೆಲ್ಲ ಅರ್ಥ ಮಾಡ್ಕೋತಾ ಹೋದರೆ ಶಮದವಾದಿ ಸಂಪತ್ತಿ ಬಹಳ ಸುಲಭ. ಸದಾ ಕಾಲಾದಿ ಸಂಬಂಧ ದುಃಖಂ ದೇಹಸ್ಯ ಯುಜ್ಯತೆ ತಥಾಪಿ ನೈವ ದುಃಖಿ ಸಾ ಜಡತ್ವಾನ್ ನಿಯಮೇನದು. ದೇಹಕ್ಕೆ ದುಃಖ ಬರಬಹುದು ಅಂದ್ಕೊಂಡ್ರೆ ನಮ್ಮ ಕಾಲು ನೋವು ಅಂತಾನೆ, ದೇಹ ಕಾಲು ಜಡ ಅಂದಮೇಲೆ ಅದು ನೋವಾಗೋ ಚಾನ್ಸೇ ಇಲ್ಲ. ನಮಗೆ ನೋವು, ಅದೇ ಕಾಲು ಅವನಿಗೆ ಅನಸ್ತೀಸಿಯಾ ಕೊಟ್ಟರೂ ಆಗೋದಿಲ್ಲ. ನಮಗೆ ಎಕ್ಸಾಂಪಲ್ ಇದೆ, ಅನಸ್ತೀಸಿಯಾ ಕೊಟ್ಟರೆ ಕಾಲು ನೋವು ಕಾಣಿಸೋದಿಲ್ಲ. ಅದೇ ರೀತಿ ಪೇನ್ ಕಿಲ್ಲರ್ ತೊಗೊಂಡಾಗ ಕಾಲು ನೋವು ಅನಿಸೋದಿಲ್ಲ. ಏನು ಮಾಡುತ್ತೆ ಅದಾಗ, ಡೀಲಿಂಗ್ ಮಾಡುತ್ತೆ. ಅದೇ ರೀತಿಯೇ ಶಾಸ್ತ್ರ ಏನು ಮಾಡುತ್ತೆ, ಪೇನ್ ಕಿಲ್ಲರ್ ಅದು. ಶಾಸ್ತ್ರ ಓದ್ತಿದ್ರೆ ಏನು ಮಾಡುತ್ತೆ, ಅದು ದುಃಖ ಆಗೋದಿಲ್ಲ. ದುಃಖ ಆಗಿದ್ದೆಲ್ಲ ಪರಿಹಾರ ಆಗಿಬಿಡುತ್ತೆ, ನಿಶ್ಚಯ ಖುಷಿ ಆಗಿಬಿಡುತ್ತೆ. ಅದು ಪೇನ್ ಕಿಲ್ಲರ್ ಅದು. ಇನ್ನೂ ಕೊಟ್ಟರೆ ಅದು ಕ್ಯೂರ್ ಮಾಡುತ್ತೆ, ಜೊತೆಗೆ ಪೇನ್ ಕಿಲ್ಲರ್ ಶಾರ್ಟ್ ಟೈಮ್ಗೆ, ಕ್ಯೂರ್ ಮಾಡಿದರೆ ಪರ್ಮನೆಂಟ್. ಅದು ಶಾಸ್ತ್ರ ಎರಡು ಕೆಲಸ ಮಾಡೋದ್ರಿಂದ ಇದು ಸಿಂಪಲ್ ಇಷ್ಟೇ. ಶಾಸ್ತ್ರ ಓದದೇ ಇದ್ದವನಿಗೂ ದುಃಖ ಆಗುತ್ತೆ, ಶಾಸ್ತ್ರ ಓದ್ದವರಿಗೂ ದುಃಖ ಆಗುತ್ತೆ. ಆದರೆ ದುಃಖದ ಇಂಟೆನ್ಸಿಟಿ ಶಾಸ್ತ್ರ ಓದ್ದವ್ರಿಗೆ ಏನಾಗುತ್ತೆ, ಅದು ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಅದಕ್ಕೆ ಪರಿಹಾರ ಗೊತ್ತಿರೋದ್ರಿಂದ ಇವತ್ತು ಎಂಥ ಪೇನಿಗೆಲ್ಲ ಕೊಟ್ಟುಕೊಂಡು ಸ್ವಲ್ಪ ನೋವು ಅಂತ ಹೇಳ್ಬೋದು, ಆದರೆ ಇವನಿಗೆ ಆಗಷ್ಟು ನೋವು ಅವನಿಗೆ ಆಗೋದಿಲ್ಲ. ಆದರೆ ಶಾಸ್ತ್ರ ಕೇಳಿದರೆ ಓವರ್ನೈಟ್ ನಮಗೆ ಪೂರ್ತಿ ದುಃಖ ಪರಿಹಾರ ಆಗದೆ ಹೋದರೂ ಕೂಡ ಡಿಫ್ರೆನ್ಸ್ ಈಸ್ ದೇರ್. ಗೊತ್ತಾಯ್ತಾ? ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅವ್ರು ಹೇಳ್ತಾರೆ ಕಡಿಮೆ ಆಯಿತು ಅಂತಾರೆ, ಸ್ವಲ್ಪ ಹೊತ್ತಿಗೆ ಪೂರ್ತಿ ಕಡಿಮೆ ಆಗುತ್ತೆ ಅಂತಾರೆ. ಆಮೇಲೆ ಈ ಕಡಿಮೆ ಆಗಲಿ ಶುರುವಾಗಿದೆಯಲ್ಲ, ಆಮೇಲೆ ಪೂರ್ತಿ ಕಡಿಮೆ ಆಯಿತು ಅಂತ ಹೇಳ್ತಾರೆ. ಶಾಸ್ತ್ರ ಓದ್ತಾ ಹೋದಂತೆ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ, ಪೂರ್ತಿ ಆದಾಗ ಏನಾಗುತ್ತೆ, ಅದು ಪೂರ್ತಿ ಹೋಗ್ಬಿಡೋದು. ಆದ್ದರಿಂದ ಶಾಸ್ತ್ರ ಒಂದೇ ಪರಿಹಾರ. ಸದಾ ಕಾಲಾದಿ ಆತ್ಮನಃ ಸುಖರೂಪದ್ವಾನ್ ನ ದುಃಖಂ ಯುಜ್ಯತೆ ಕ್ವಚಿತ್ ತಸ್ಮಾನ್ ಮನೋಭ್ರಮೇಣೈವ ದುಃಖೀ ಜೀವೋ ನ ಚಾನ್ಯಥ ಸರ್ವೇಷಾಂ ಮನಸೋ ನೇತ ಮನೋರೂಪ ತ್ರಿಲೋಚನ. ಈಗ ನೆಕ್ಸ್ಟ್ ಅಪ್ಪಿ ಬಂದರು ಅಭಿಮಾನ ಅಂತ ಹೇಳಿದ್ರಲ್ಲ, ಅಭಿಮಾನ ಯಾವುದರಿಂದ ಬರಬೇಕೀಗ, ಮನಸ್ಸಿನಿಂದ. ಮನಸ್ಸಿಗೆ ಅಭಿಮಾನಿ ಯಾರು ಅಂದರೆ ಮನೋರೂಪ ತ್ರಿಲೋಚನ, ರುದ್ರದೇವರ ಅಭಿಮಾನಿ ದೇವತೆಗಳು ಅಲ್ಲಿಂದ ಶುರುವಾಯಿತು. ತದ್ವಶಾಹ ಸರ್ವದೇವಾಶ್ಚ ತೇನೈವ ಸುಖ ದುಃಖಿನಃ. ದೇವರು ರುದ್ರದೇವರ ಅನುಗ್ರಹ ಇತ್ತು ಅಂದರೆ ಸುಖ, ಅನುಗ್ರಹ ಇಲ್ಲದ ಹೋದರೆ ದುಃಖ. ನಿಯಂತ ತಸ್ಯ ಚ ಪ್ರಾಣ ತಥೋಪಿ ಬಲವತ್ತರ. ಅವ್ರ ಕಂಟ್ರೋಲಲ್ಲಿ ಯಾರು ಅಂದರೆ ಪ್ರಾಣ, ಅವರಿಗಿಂತ ಭಾರಿ ಶ್ರೇಷ್ಠ. ತನ್ನಿಯಂತ ಹರಿ ಸಾಕ್ಷಾತ್, ಅವ್ರ ಕಂಟ್ರೋಲ್ ಮಾಡ್ಯಾರು ಯಾರು, ಭಗವಂತ. ಪರಮಾನಂದ ಲಕ್ಷಣ, ಅದನ್ನು ಏನಿಲ್ಲ, ದುಃಖದ ಹೆಸರು ಪರಮಾನಂದ ಲಕ್ಷಣ, ಒಂದೇ ವಂದ್ಯಂ ಸದಾನಂದಂ. ದುಃಖದ ಹೆಸರೇ ದೇವರಿಗಿಲ್ಲ. ರುದ್ರದೇವರು ಇಲ್ಲಿಂದ ಸ್ವಾರಸ್ಯ, ಉಳಿದೆಲ್ಲ ಎಂಡಾಗೋದು ಮನಸ್ಸಿನಲ್ಲಿ. ಸೊ ಮನೋ ರುದ್ರದೇವರ ಸ್ಥಾನ ಬಂತೀಗ. ಅವರಿಗೆ ದುಃಖ ಇಲ್ಲ ಅಂದಮೇಲೆ ಅವ್ರ ಮೇಲಿನವರಿಗೆ ದುಃಖ ಇಲ್ಲ, ಅವ್ರ ಕಂಟ್ರೋಲರ್. ಬಟ್ ಅವ್ರ ಮನಸ್ಸಿಗೆ ಕಂಟ್ರೋಲ್ ಇಲ್ಲ, ಆದ್ರೆ ಅವರಿಗೆ ಅದರಿಂದ ದುಃಖ ಆಗುತ್ತೆ. ನಮಗೆ ಕೊಡೋ ದುಃಖದಿಂದ ಅವರಿಗೆ ದುಃಖ ಆಗೋದಿಲ್ಲ, ಅಲ್ಲ ಅವ್ರ ಕರ್ಮದಿಂದ ಮೇಲಿನವ್ರು ಕೊಡೋ ದುಃಖ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಆದ್ರೆ ಮುಂದೆ ಹೋಗ್ತಾ ಹೋದ ದುಃಖ ಇಲ್ಲ, ಋತುಗಳಿಗೆ ದುಃಖನೇ ಇಲ್ಲ. ದೇವರಿಗೆ ಪರಮಾನಂದ ಲಕ್ಷಣ, ಇವರು ಋಜುಗಳಿಗೆ ಒಂದಿದೆ, ಇನ್ನು ಏನಾಗಿಲ್ಲ ಅವರಿಗೆ ಪರಮೋತ್ಸಾಹ ವರ್ಜನ ಇದೆ. ದೇವರಿಗೆ ಆ ಪ್ರಶ್ನೆ ಕೂಡ ಇಲ್ಲ. ಮಹಾಲಕ್ಷ್ಮಿಗೂ ಪರಮೋತ್ಸಾಹ ವರ್ಜನ ಇಲ್ಲ, ಇವರಿಬ್ಬರಿಗೂ ಪರಮೋತ್ಸಾಹ ವರ್ಜನ ಇಲ್ಲ. ಅದು ಇರಲಿ, ನಾಳೆ ದಿವಸ ಅದು ಮುಂದಿನ ಭಾಗ. ನಾಳೆಗೆ ಇದು ಮುಗಿಯುತ್ತೆ ಅಧ್ಯಾಯ, ಭಿಕ್ಷೆಗಿತ್ತೆ ಮುಗಿದು ಮುಂದಿದ್ದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.